ಆಕಾಶವಾಣಿ ವಿಜಯಪುರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನಿನ್ ಕಾರ್ಯಕ್ರಮ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.
ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350. ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನಿನ್ ಕಾರ್ಯಕ್ರಮ.
ಕೇಳುಗರೆ, ಇನ್ನು ಮುಂದೆ ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಗರ್ಭಾವಸ್ಥೆಯಲ್ಲಿ ತಾಯಿಯ ಮರಣ. ಭಾಗವಹಿಸುತ್ತಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಪೂಜಾರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಹೇಶ್ ಎಚ್ಎಂ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿಇ ಸಂಸ್ಥೆಯ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಸೋಲಾಪುರ ರಸ್ತೆ, ವಿಜಯಪುರ. ನಮ್ಮ ದೂರವಾಣಿ ಸಂಖ್ಯೆಗಳು 270340 ಮತ್ತು 270350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಈಗ ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುಗರೆ ನಮಗೆಲ್ಲ ಸ್ವಾಗತ. ಇಂದಿನ ವಿಷಯ ಗರ್ಭಾವತಿ ತಾಯಿಯ ಮರಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೈದ್ಯರಾದಂತಹ ಡಾಕ್ಟರ್ ಶಿವಕುಮಾರ್ ಪೂಜೇರಿ ಅವರು. ಕೇಳುಗರೆ, ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಇನ್ನೊಮ್ಮೆ 270340 ಹಾಗೂ 270350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಡಾಕ್ಟ್ರೆ, ಇವತ್ತಿನ ವಿಚಾರ ಅಂದರೆ ತಾಯಿಯ ಮರಣ ಅನ್ನೋದು ಸ್ವಲ್ಪ ಕನ್ಫ್ಯೂಸೇ. ಅದರಲ್ಲಿ ನಾವು ಹೇಳೋದು ಗರ್ಭಾವಸ್ಥೆ ಆ ಸ್ಥಿತಿಯಲ್ಲಿ ತಾಯಿಯ ಮರಣ ಅಂದರೆ ಪ್ರಾರಂಭದಲ್ಲಿ ಅಂದರೆ ಏನು ಅಂತ ಹೇಳ್ತೀರಾ?
ಇದು ಆ್ಯಕ್ಚುಲಿ ತಾಯಿಯ ಮರಣ ಅಂತಂದರೆ ಈಗ ಗರ್ಭಿಣಿಯರ ಮರಣ ಹೊಂದೋದು ಅಂದರೆ ಅದು ಟೋಟಲ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಆಗಿರ್ಬೋದು ಅಥವಾ ಡೆಲಿವರಿ ಆಗಿ ಒಂದು 6 ವಾರಗಳ ತನಕ, ಅಂದರೆ ಒಂದು 42 ದಿನ. ಅದು ಯಾಕೆ 42 ದಿನ ಅಂತಂದರೆ ಎಲ್ಲ ಈಗ ಗರ್ಭಾಶಯ ಅದೆಲ್ಲ ದೊಡ್ಡದಾಗಿ ಆಮೇಲೆ ಅದೆಲ್ಲ ಚೇಂಜಸ್ ಎಲ್ಲ ಏನಿದು ರಕ್ತ ಎಲ್ಲ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಈಗ ಡೆಲಿವರಿ ಟೈಮಿಗೆ ರಕ್ತ ಎಲ್ಲ ಬೇಕಾಗುತ್ತೆ ಜಾಸ್ತಿ ಶಿಶು ಮಗುವಿಗೆಲ್ಲ. ಸೊ ಹಾಗಾಗಿ ಅದೆಲ್ಲ ಪೂರ್ತಿ ಚೇಂಜಸ್ ಆಗಿ ಅದೊಂದು ಮತ್ತೆ ಪ್ರೀ ಪ್ರೆಗ್ನೆನ್ಸಿ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಅದು ಅದು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಅದು ಹೇಗೆ ಇತ್ತು ಆ ಸ್ಥಿತಿ ಆಗೋದಕ್ಕೆ ಅದು 6 ವಾರಗಳು ಬೇಕು ಅಂತ ನಾವು ಹೇಳ್ತೀವಿ. ಸೊ ಅದ್ ಆ ಟೈಮ್ದಲ್ಲಿ ಏನಾದರೂ ತಾಯಿಯದೇನಾದರೂ ಮರಣ ಏನಾದರೂ ಆಯಿತು ಅಂತಂದರೆ ಅದು ನಾವು ತಾಯಿಯ ಮರಣ, ತಾಯಿಯಂದಿರ ಮರಣ ಅಂತ ಹೇಳೋದು.
ಅಂದರೆ ಗರ್ಭವತಿ ಆದಾಗ ಗರ್ಭವತಿ ಆದಾಗ ಮರಣ, ಆ ನಂತರ ಶಿಶು ಜನನಿಸಿದ ನಂತರ 42 ದಿನಗಳಲ್ಲಿ ಮರಣವಾದ
ಅಲ್ಲಿ ತನಕನೂ ಅದು ಕನ್ಸಿಡರ್ ಮಾಡ್ತೀವಿ ಎಲ್ಲನೂ ಸೇರಿಸಿ. ಸೊ ಅಷ್ಟು ಟೈಮ್ ನಾವು ಕೊಡ್ತೀವಿ ಅದಕ್ಕೆ.
ಅಂದರೆ ಗರ್ಭಾವತಿ ಸ್ತ್ರೀಯಲ್ಲಿ ಈ ಮರಣ ಆಗಲಿಕ್ಕೆ ಕಾರಣಗಳು ಏನೇನು ಅಂತ ಹೇಳ್ತೀರಾ ಡಾಕ್ಟರ್?
ಇದಕ್ಕೆ ಕಾರಣಗಳು ಸುಮಾರು ಇದ್ದಾವೆ. ಫಸ್ಟ್ ಏನು ನಾನು ಹೇಳಬೇಕಂತೀನಿ ಅಂತಂದರೆ ಮೇನ್ಲಿ ರಕ್ತಹೀನತೆ. ರಕ್ತಹೀನತೆ ಅಂದರೆ ಅನೇಮಿಯಾ. ಈಗ ನಮ್ಮ ಈ ಭಾರತದಲ್ಲಿ ಮಹಿಳೆಯರಿಗೆ ಜಾಸ್ತಿ ಆಗಿರೋದು ಇದೊಂದು ಜಾಸ್ತಿ ರೀಸನ್. ಈಗ ಜಾಸ್ತಿ ಈಗ ಡೆಲಿವರಿ ಆಗಬೇಕಾದಾಗೆಲ್ಲ ಈಗೆಲ್ಲ ಪೂರ್ತಿ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ರಕ್ತ ಬೇಕಾಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಇರೋದು ನಮ್ಮ ಭಾರತೀಯ ಮಹಿಳೆಯರಲ್ಲಿ ಅದು ಕಡಿಮೆ ಆಗಿರೋದ್ರಿಂದ ಇದು ಒಂದು ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರೋದೊಂದು ಮಹತ್ವದ ಒಂದು ಕಾಸ್ ಅಂತ.
ರಕ್ತಹೀನತೆಗೆ ಕಾರಣಗಳೇನೇನು ಅಂತ ಹೇಳ್ತೀರಾ ಡಾಕ್ಟರ್? ಯಾಕೆ ರಕ್ತಹೀನತೆ ಆಗುತ್ತೆ?
ರಕ್ತಹೀನತೆಗೆ ಕಾರಣಗಳು ಅಂತಂದ್ರೆ, ಫಸ್ಟ್ ನಮ್ದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಹೇಳ್ತೀವಿ, ಅಂದ್ರೆ ಈಗ ನಮ್ದು ಫೈನಾನ್ಷಿಯಲ್ ಸ್ಟೇಟಸ್. ಈಗ ಬಹಳಷ್ಟು ಜನ ನಮ್ದು ಈಗ ಪಾವರ್ಟಿ ಅದು ಎಲ್ಲ ಇರೋದ್ರಿಂದ ಈಗ ಇದು ಅದ್ರ ಸಲುವಾಗಿ ಅವರು ಊಟ ಮಾಡದೇ ಇರ್ಬೋದು ಸರಿಯಾಗಿ, ಆಮೇಲೆ ಎಲ್ಲ ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ತರದ್ದು ತಿನ್ನದೇ ಇರೋದಾಗ್ಬೋದು. ಅದರಿಂದ ಮೇನ್ ಅದು ಚಿಕ್ಕವರಿಂದಲೇ ಅದು ಇರುತ್ತೆ. ಬಟ್ ಅದೇ ಆಮೇಲೆ ಮದುವೆ ಆಗಿ ಈಗ ಪ್ರೆಗ್ನೆಂಟ್ ಎಲ್ಲ ಆದ್ಮೇಲೆ ಅದು ಅಷ್ಟೇ ಅವಾಗ ಕಂಡುಕೊಳ್ಳುತ್ತೆ, ಅವಾಗೆಲ್ಲ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ.
ಈ ರಕ್ತಹೀನತೆ ಅಂದ್ರೆ ಎಷ್ಟು ಇರಬೇಕು ಡಾಕ್ಟ್ರಿ ಮಾಮೂಲಿ ಸ್ತ್ರೀಗಳಲ್ಲಿ, ಆ ನಂತರ ಗರ್ಭವತಿ ಸ್ತ್ರೀಗಳಲ್ಲಿ ಒಂದು ರಕ್ತ?
ಈಗ ಎಲ್ರಿಗೂ ಈಗ ಮಿನಿಮಮ್ ನಾವು ಆಕ್ಚುಲಿ ಟಾರ್ಗೆಟ್ ಇಟ್ಕೊಳ್ಬೇಕಾಗಿದ್ದು 11 ಗ್ರಾಮ್, 11%. ಆಕ್ಚುಲಿ 11 ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಏನೂ ಬೇಕಾಗುದಿಲ್ಲ, ಅಂದ್ರೆ ನಾವು ಅವರನ್ನೆಲ್ಲ ಲೋ ರಿಸ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಕಡಿಮೆ ಅದೆಲ್ಲ ಕಡಿಮೆ ಏನಾದ್ರೂ ಆಯ್ತು ರಕ್ತ ಅಂತಂದ್ರೆ ಅದಕ್ಕೆ ನಾವು ಜಾಸ್ತಿ ಈಗ ಕೇರ್ ತಗೊಳ್ಬೇಕು, ಏನಾಯ್ತು ಯಾವ್ದ್ರಿಂದ ಇದು ಕಡಿಮೆ ಆಗಿದೆ, ಬೇರೆ ಏನಾದ್ರೂ ರೋಗ ಇದೆನಾ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳಿದಾವ, ಇದೆಲ್ಲ ನಾವು ಟೆಸ್ಟ್ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಆಹಾರದಲ್ಲೇನೆ ಕಡಿಮೆ ಆಗಿ ಊಟ ಮಾಡ್ತಾ ಇದ್ದ ತಗೊಳ್ತಾ ಇದ್ದಾರ ಕಬ್ಬಿನಾಂಶದ್ದೆಲ್ಲ. ಸೊ ಇದೆಲ್ಲ ನಾವು ನೋಡಿಕೊಂಡು ಆಮೇಲೆ ನಾವು ಅದೆಲ್ಲ ಟೆಸ್ಟ್ ಮಾಡಿ ನಾವು ಮುಂಜಾಗ್ರತೆ ವಹಿಸಿ ಆಮೇಲೆ ಅದು ಎಲ್ಲ ನಾವು ಅದಕ್ಕೆ ಟ್ಯಾಬ್ಲೆಟ್ ಇರಲಿ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ ಅದು ಕೊಡಬೇಕು. ಅದು ಇಲ್ಲ ಅಂತಂದ್ರೆ ನಾವು ಇನ್ನೂ ಇಂಜೆಕ್ಷನ್ಸ್ ಕೊಡ್ತೀವಿ ರಕ್ತ ಜಾಸ್ತಿ ಆಗೋದಕ್ಕೆ. ಇದೆಲ್ಲ ಇದು ಟೈಮ್ ಇದ್ರೆ ಇಷ್ಟೆಲ್ಲ ಮಾಡ್ಬೋದು, ಬಟ್ ಇಲ್ಲ ಎಲ್ಲ ಲಾಸ್ಟ್ ಮೂಮೆಂಟ್ ಇನ್ನೇನು ಡೆಲಿವರಿ ಆಗುತ್ತಪ್ಪ ಅನ್ನೋ ಟೈಮಲ್ಲಿ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ರಕ್ತ ಬಿಟ್ಟು ಬೇರೆ ಏನು ಆ ಟೈಮಲ್ಲಿ ಆಪ್ಷನ್ ಇರಲ್ಲ, ಅದು ಒಂದೇ.
ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಬಂದ್ರೆ ತಾವೇನೇನು ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀರಾ ಅಂತ ಹೇಳ್ತೀರಾ?
ಅದಕ್ಕಿಂತ ಮುಂಚಿತವಾಗಿ ಅವ್ರು ಬರೋದ್ರಿಂದ ನಾವು ಅದು ಐರನ್ ಸಪ್ಲಿಮೆಂಟ್ ಈಗ ಕಬ್ಬಿನಾಂಶದ್ದು ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ಅದನ್ನ ಕಂಟಿನ್ಯೂಸ್ ಆಗಿ ಅವರು ಈಗ ಎರಡನೇ ಟ್ರೈಮ್ಸ್ಟರ್ ಅಂತ ಹೇಳ್ತೀವಿ ಅವಾಗಿಂದ ಅವರು 3.5-4 ತಿಂಗಳಿಂದ ಅವರು ಕಂಟಿನ್ಯೂಸ್ ಆಗಿ ಅದನ್ನ ಸೇವಿಸಬೇಕು ಇದು ಅದು ಸಪ್ಲಿಮೆಂಟ್ ಅನ್ನ. ಅದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ಅದು ರಕ್ತ ಇದು ಹಿಮೋಗ್ಲೋಬಿನ್ ಏನಿರುತ್ತೆ ಅದು ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಅದ್ರ ಸಲುವಾಗಿ ಇದು ನಾವು ಮುಂಜಾಗ್ರತೆ ಮೊದಲೇ ಅದೆಲ್ಲ ಸ್ಟಾರ್ಟ್ ಮಾಡಿ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಎಷ್ಟಿದೆ HB ಅದೆಲ್ಲ ನಾವು ನೋಡ್ತೀವಿ, ಅದೆಲ್ಲ ರಕ್ತ ಪರೀಕ್ಷೆ ಮಾಡಿ ಅದೆಲ್ಲ ಮಾಡಿ ನೋಡೋದ್ರಿಂದ ಬಹಳಷ್ಟು ನಾವು ಟ್ರೀಟ್ ಮಾಡಬಹುದು.
ಮತ್ತೆ ನೆಕ್ಸ್ಟ್ ಕಾರಣಗಳು ಹೇಳೋದಾದ್ರೆ ಏನ್ ಹೇಳ್ತೀರಾ ಡಾಕ್ಟ್ರೆ ರಕ್ತಹೀನತೆ ಜೊತೆಗೆ?
ರಕ್ತಹೀನತೆ ಜೊತೆಗೆ ಕಾರಣಗಳಂತಾನೆ ಈಗ ನೆಕ್ಸ್ಟ್ BP ಜಾಸ್ತಿ ಆಗ್ಬಹುದು. ಸೊ ಈಗ ಇನ್ನೊಂದು ಇದು ಮೇನ್ ಇದು ಒಂದು ಬಹಳ ಕಾಣಿಸಿಕೊಳ್ಳೋದೊಂದು ಪ್ರಾಬ್ಲಮ್ ಇದು BP ಜಾಸ್ತಿ ಆಗೋದ್ರಿಂದನೂ ಇದು ಆಕ್ಚುಲಿ ಮ್ಯಾಟರ್ನಲ್ ಮಾರ್ಟಾಲಿಟಿ ಇದೇನು ತಾಯಿಯ ಮರಣ ಇದೆಯಲ್ಲ ಇದರದ್ದು ಇನ್ಸಿಡೆನ್ಸ್ ಇದು ಜಾಸ್ತಿ ಕಂಡು ಬರ್ಬೋದು. ಸೊ ಈಗ BP ನಾವು ಈಗ ಪ್ರೆಗ್ನೆನ್ಸಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಈಗ 5 ತಿಂಗಳಾದಮೇಲೆ ಏನಾದರೂ BP ಬಂತು ಅಂತಂದರೆ ಅದು ಈಗ ಗರ್ಭಿಣಿ ಆಗಿದ್ದರಿಂದನೇ ಬಂದಿರೋ BP ಅಂತ ಹೇಳ್ತೀವಿ. 5 ತಿಂಗಳಕ್ಕಿಂತ ಮುಂಚೆ ಏನಾದರೂ ಬಂದಿತ್ತು ಅಂದರೆ ಅದು ಬೇರೆ ಏನೋ ರೀಸನ್ ಇಂದ ಮುಂಚೆನೆ ಈಗ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತಲ್ಲ ಆ BP ಅಂತ ನಾವು ಅನ್ಕೊಳ್ತೀವಿ. ಸೊ 5 ತಿಂಗಳಾದ್ಮೇಲೆ ಏನಾದ್ರೂ ಬಂತು ಅಂದ್ರೆ ಅದು ಪ್ರೆಗ್ನೆನ್ಸಿ ಸಲುವಾಗಿನೇ ಬಂದಿರುತ್ತೆ, ಆಮೇಲೆ ಅದು ಪ್ರೆಗ್ನೆನ್ಸಿ ಆದ್ಮೇಲೆ ಅದು ಹೋಗುತ್ತೆ ಸಾಮಾನ್ಯವಾಗಿ.
ಈ BP ಕೂಡ ಅವರಿಗೆ ಮರಣವನ್ನು ತರಬಹುದು ಅಂತ ಹೇಳಿ
ಅದು ಬಹಳನೇ, ಯಾಕಂದ್ರೆ ಆ BP ಹೆಚ್ಚು ಕಡಿಮೆ ಆಗಿ ಆಮೇಲೆ BP ಅವರು ಸರಿಯಾಗಿ ತೋರಿಸ್ಕೊಳ್ಳಿಲ್ಲ, ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ಸ್ ಎಲ್ಲ ಅದಕ್ಕೆ ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಅದು ಫಿಟ್ಸ್ ಅಂತ ಬರುತ್ತೆ, ಅದು ಜಟ್ಕ ಇದು ಏನು ಬಂತು ಅಂತಂದ್ರೆ ಅದರದ್ದು ಈಗ ಇನ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಮ್ಯಾಟರ್ನಲ್ ಮೋರ್ಟಾಲಿಟೀಸ್.
ಅದೆಲ್ಲ ಯಾವ ಸಮಯದಲ್ಲಿ ಡಾಕ್ಟರ್ ಯಾವ ತಿಂಗಳಲ್ಲಿ ಇದೆಲ್ಲ ಕಾಣ್ಕೋಬಹುದು ಅಂತ ಹೇಳ್ತೀರಾ? BP ಅತಿ ಹೆಚ್ಚಾಗಿ
ಅತಿ ಹೆಚ್ಚಾಗಿ ಅಂತ ಏನಿಲ್ಲ, ಕೆಲವರಿಗೆ 5 ತಿಂಗಳಲ್ಲೇ ಗೊತ್ತಾಗ್ಬೋದು. 5 ತಿಂಗಳಿಂದ ಗೊತ್ತಾಯ್ತು ಅಂದ್ರೆ ಅದಕ್ಕೆ ನಾವು ಯಾವಾಗ ಗೊತ್ತಾದ್ರೂ ಅದು ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಸೊ ಹಾಗಾಗಿ ಅದು ಕೆಲವರಿಗೆ ಸ್ವಲ್ಪ 8-8.5 ತಿಂಗಳು ಆ ಟೈಮಲ್ಲಿ ಕಂಡುಕೊಳ್ಳುತ್ತೆ. ಇನ್ನು ಕೆಲವರಿಗೆ ಡೆಲಿವರಿ ಆದ್ಮೇಲೆ ಕಾಣ್ಬಹುದು. ಇದೇನು ನಾನು 42 ದಿನ 6 ವಾರ ಅಂತ ಏನು ಹೇಳಿದೆ, ಆ ಟೈಮಲ್ಲೂ ಕಾಣ್ಕೋಬಹುದು.
ಅವಾಗ ಕಂಡ್ರೆ ಏನು ಸರ್?
ಅವಾಗ ಕಂಡ್ರೂ ಅದಕ್ಕೆ ಅದೇ ಟ್ರೀಟ್ಮೆಂಟ್, ಅದು ಬಿ ಪಿ ಕಂಟ್ರೋಲ್ ಮಾಡೋದೊಂದೇ ಅದು ಟ್ರೀಟ್ಮೆಂಟ್, ಅದು ಬಿಟ್ಟು ಮತ್ತೆ ಬೇರೆ ಏನೂ ಇರಲ್ಲ. ಯಾಕಂದ್ರೆ ಅದು ಕಂಟ್ರೋಲ್ ಮಾಡಿದರೆ ನಾವು ಇನ್ ಫಿಟ್ಸ್ ಅದೆಲ್ಲ ಅದರಿಂದ ಆಗೋ ಎಲ್ಲ ಬೇರೆ ತೊಂದರೆಗಳನ್ನೆಲ್ಲ ನಾವು ತಡೆಗಟ್ಟಬಹುದು ಅಷ್ಟೇ.
ಅದು ಡೆಲಿವರಿ ಆದ ನಂತರ ಹೋಗಿದ್ರೆ ಅದು ಕೊನೆ ತನಕ ಶಾಶ್ವತವಾಗಿ ಉಳಿಯುತ್ತೆ ಅಂತಾರೆ ಡಾಕ್ಟ್ರೆ?
ಕೆಲವರಿಗೆ ಉಳಿಬಹುದು, ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ನಾವು ಅದು ಈಗ ಬಿ ಪಿ ಮಾತ್ರೆ ಏನು ಸ್ಟಾರ್ಟ್ ಮಾಡಿರ್ತೀವಿ ಅದೊಂದು 3-4 ತಿಂಗಳು ಅದೆಲ್ಲ ಹೋದ್ಮೇಲೆ ಅದು ಆಗ ನಾರ್ಮಲ್ ಬಂದ್ಬಿಡುತ್ತೆ. ಅದರಲ್ಲಿ
ಜೊತೆಗೆ ಮತ್ತೆ ಬೇರೆ ಕಾರಣಗಳು,
ಬೇರೆ ಕಾರಣಗಳು ಇನ್ನೊಂದು ಏನು ಅಂತಂದ್ರೆ, ಈಗ ಆಬ್ಸ್ಟ್ರಕ್ಟೆಡ್ ಲೇಬರ್ ಅಥವಾ ಆಬ್ಸ್ಟ್ರಕ್ಟೆಡ್ ಡೆಲಿವರಿ ಅಂತ ಹೇಳ್ತೀವಿ. ಈಗ ಡೆಲಿವರಿ ಆಗಲ್ಲ, ಇವಾಗ ನೋವಿರುತ್ತೆ 2-3 ದಿನ. ಈಗ ಮನೆಯಲ್ಲಿ ಈಗೆಲ್ಲ ದೊಡ್ಡವರೆಲ್ಲ ಅಜ್ಜಿ ಅವ್ರ ಅಮ್ಮ ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಕಾಯೋಣ, ಇನ್ನು ಕಾಯೋಣ,
ನಾರ್ಮಲ್ ಡೆಲಿವರಿಗೆ
ನಾರ್ಮಲ್ ಡೆಲಿವರಿಗೆ ಕಾಯೋಣ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ನಾವು ವೇಟ್ ಮಾಡೋಣ. ಈ ತರ ಎಲ್ಲ ಈ ತರ ಮಾಡಿ ಅವರು ಆಕ್ಚುಲಿ ನೋವು ಬಂದು ಆ ತರ ವೇಟ್ ಮಾಡೋದ್ರಿಂದ ಅದು ಮಗು ಈ ಕಡೆ ಏನು ಈ ಕಡೆ ನಾರ್ಮಲ್ ಡೆಲಿವರಿನೂ ಆಗೋ ಪ್ರಾಬ್ಲಮ್ ಇರುತ್ತೆ, ಈ ಕಡೆ ಮೇಲ್ ನಾವು ಸಿಸರಿನ್ ಮಾಡೋದನ್ನು ರಿಸ್ಕ್ ಆಗತ್ತೆ ತಾಯಿಗೆ. ಸೊ ಇದೊಂದು ಬಹಳ
ಇದರಲ್ಲಿ ಯಾರು ತುಂಬಾ ತಪ್ಪು ತಿಳುವಳಿಕೆ ಅನ್ನೋದ, ಯಾರ ಮೇಲೆ ಇದನ್ನ ಜವಾಬ್ದಾರಿ ಹೊರಿಸ್ತೀರ ಡಾಕ್ಟರ್, ವೈದ್ಯರಾಗಿ ತಾವು?
ಇದು ಮೇನ್ ಮನೆಯಲ್ಲಿ ಹಿರಿಯರು ಫಸ್ಟ್, ಈಗ ಅವರ ಹಸ್ಬೆಂಡ್ ಆಯ್ತು, ಅವ್ರ ಗಂಡ, ಮತ್ತೆ ಅಮ್ಮ, ಅತ್ತೆ, ಅವ್ರ ಅಜ್ಜಿ ಏನಾದ್ರೂ ಇದ್ರೆ ಅವರು ಹೇಳಿದ್ರೆ ಅದನ್ನು ಆಗ್ಬೋದು. ಇವರೆಲ್ಲರೂ ಸೇರಿ ಇದೊಂದು ನೋವು ಬರಲಿ, ಇನ್ನು ಡೆಲಿವರಿ ನಾರ್ಮಲ್ ಆಗಿಯೇ ಆಗಲಿ, ಯಾಕೆ ಸುಮ್ಮನೆ ನಾವು ಬೇಗ ಏನಾದರೂ ಆಸ್ಪತ್ರೆಗೆ ಹೋದ್ರೆ ಅದು ಸಿಸರಿನ್ ಮಾಡಿಬಿಡ್ತಾರೆ, ಅದೊಂದು ತಪ್ಪು ಕಲ್ಪನೆ ಇದೆ ಜನರಲ್ಲಿ. ಸೊ ಅದೊಂದು ಬಹಳ ಮುಖ್ಯವಾದ ಒಂದು ಇದು ರೀಸನ್.
ಹಾಗಾಗಿ ಅವ್ರು ಏನ್ ಮಾಡಬೇಕು ಅಂತ ನೀವು ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ, ತಾವು ಈ ರೀತಿ ಸಂದರ್ಭದಲ್ಲಿ ಮನೆಯವರು ಏನು ಮುಂಜಾಗ್ರತೆ?
ಮನೆಯವರು ಆಕ್ಚುಲಿ ಈಗ ಫಸ್ಟ್ ಏನಂತಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆ ಕರ್ಕೊಂಡು ಹೋಗಿ ಈಗ ವೈದ್ಯರ ಸಲಹೆ ತಗೊಳ್ಬೇಕು. ಈಗ ವೈದ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ವೈದ್ಯರದ್ದು ಜವಾಬ್ದಾರಿ ಏನು ಅಂತಂದ್ರೆ, ತಾಯಿಗೆ ಮಗುವಿಗೆ ಇಬ್ಬರಿಗೂ ಒಳ್ಳೇದಾಗ್ಲಿ ಅನ್ನೋ ಇದರಿಂದ ಅವರು ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಮದರ್ ಅಂಡ್ ಬೇಬಿ ಅಂತ ಹೇಳ್ತೀವಿ. ಸೊ ಅದು ಇಬ್ಬರಿಗೂ ಒಳ್ಳೇದಾಗೋದು ಏನಿರುತ್ತೆ, ಯಾವ ಮೆಥಡ್ ಏನ್ ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ಅವರು ಮಾಡ್ತಾರೆ, ಅದಕ್ಕಾಗಿ ಅವ್ರು ಅವಕಾಶ ಮಾಡಿ ಕೊಡ್ಬೇಕು. ಆದ್ರೆ ಬಹಳಷ್ಟು ಜನ ಏನಂತಾರೆ, ಇದನ್ನೇ ಆಗ್ಲಿ ನಾರ್ಮಲ್ ಡೆಲಿವರಿ ಆಗ್ಲಿ ಅಂತ ಎಲ್ಲ ಬಿಟ್ಟು ಈ ತರ ಎಲ್ಲ ಪ್ರಾಬ್ಲಮ್.
ಕೊನೆಗೆ ತಾಯಿನೇ ಸಾಯ್ಬೋದು ಇಲ್ಲ ಮಗುನೇ ಸಾಯ್ಬೋದು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಒಂದು ಕರೆ ಇದೆಯಂತೆ ಡಾಕ್ಟ್ರೆ. ಹಲೋ,
ನಮಸ್ಕಾರ ಸರ್.
ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು?
ಗುರಣ್ಣ
ಅವ್ರು ಹೇಳಿ. ಡಾಕ್ಟರ್ ಇದಾರೆ, ತಾಯಿಯ ಮರಣ ಈ ವಿಚಾರದ ಬಗ್ಗೆ.
ನಮಸ್ಕಾರ ಸರ್.
ಹಾ ನಮಸ್ಕಾರ ಹೇಳ್ರಿ
ಸರ್. ಈಗ ಡೆಲಿವರಿ ಆಗ್ತಾವಲ್ರಿ ಸರ್, ಎಲ್ಲ ಡೆಲಿವರಿಯಲ್ಲಿ ನಾರ್ಮಲ್ ಡೆಲಿವರಿ 20% ಮತ್ತು ಸಿಜರಿನ್ ಡೆಲಿವರಿ 80% ಆಗ್ತಾರೆ, ಇದು ಕಾರಣ ಏನು ಸರ್? ಅದಕ್ಕೆ
ಹಂಗಂತ ಇರೋದಿಲ್ರಿ, ಅದು ಅದು 80% 20% ಅಂತ ಹೇಳಿ ಎಲ್ಲೂ ಇಲ್ಲ
ಸರ್. ಈಗ ನಾವು ಹಳ್ಳಿಯಲ್ಲಿ ಇರ್ತೀವಿ ಸರ್, ಎಲ್ಲ ಏನಾಗಿದೆ ಸಿಜರ್ ಆಗಿದೆ ಏನಾಗಿದೆ ಸಿಜರ್ ಆಗಿದೆ ಅಂದ್ರೆ, ಈಗ ನಾವು ಲೆಕ್ಕ ಹಾಕಿದಾಗ 80% ನಮ್ದು ಜನ ಏನಾದ್ರೆ ಅದೇ ಅದ ಅನ್ನಿಸ್ತದೆ ಸರ್, ಸಿಜರ್ ಇದರಿಂದ ಆಗ್ತಾರೆ ಸರ್.
ಹೌದು, ಯಾಕಂದ್ರೆ ಅದು ಆ ಥರ ಒಂದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅವರು ವೈದ್ಯರು ಏನು ಹೇಳ್ತಾರೆ ಅದು ಅದರ ಸಲುವಾಗಿ ಮಾಡಿರ್ತಾರೆ ಅಂತ ಅರ್ಥ ಅದರದ್ದು. ಯಾಕಂದರೆ ಈಗ ನೀವು ಈಗ ತಾಯಿ ಈಗ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಯಾಕೆ ಆಗಬೇಕು, ಒಂದು ಒಳ್ಳೆಯದೊಂದು ಹೆಲ್ದಿ ಮಗು ಜನ್ಮ ಕೊಡಬೇಕು. ಸೊ ಅದ್ರ ಸಲುವಾಗಿ ಆಮೇಲೆ ತಾಯಿಗೂ ಡೆಲಿವರಿ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ, ಇವು ಎರಡೂ ಇಬ್ಬರೂ ನಾವು ಲಕ್ಷದೊಳಗಿಟ್ಕೊಂಡು ನಾವು ಅದ್ರ ಸಲುವಾಗಿ ಸಿಜರಿನ್ ಹೇಳ್ಬಹುದು ಅಷ್ಟೇ.
ಅದು
ಹಂಗಿರೋದಿಲ್ರಿ, ಅದು ಎಲ್ಲರದು ತಪ್ಪು ಕಲ್ಪನೆ ಅದು ಆಕ್ಚುಲಿ. ಈಗ ನಾನು ಅದೇ ಹೇಳಿದೆ ಇಷ್ಟೊತ್ತು, ಅದು ಆ ಥರ ಇರೋದು ಅದೊಂದು ತಪ್ಪು ಕಲ್ಪನೆ. ಇಷ್ಟು ದಿನ ನಮ್ಮ ಮನೆಯಾಗ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೆಲ್ಲ ಇರ್ತಾವ, ಅದು ಆ ಥರ ಇರೋದಿಲ್ಲ ಈಗ. ಯಾಕಂದ್ರೆ ಡಾಕ್ಟರ್ ಹೌದು, ಅದೆಲ್ಲ ಡಾಕ್ಟರ್ ನೋಡಿ ಏನು ಪ್ರಾಬ್ಲಮ್ ಇರ್ತದ ಅದೆಲ್ಲ ಮುಂಜಾಗ್ರತೆ ಈಗ ಮುಂದೆ ಏನು ಪ್ರಾಬ್ಲಮ್ ಆಗೋದು ತಡೆಗಟ್ಟಬೇಕು, ಅದ್ರ ಸಲುವಾಗಿ ಇದು ಮಾಡಬೇಕಾದಂತ ಇದು.
ಒಳ್ಳೇದು ಕರುಣ್ ಅವರು, ಧನ್ಯವಾದ ಡಾಕ್ಟರ್. ಜೊತೆಗೆ ಬೇರೆ ಕಾರಣಗಳ ಬಗ್ಗೆ ಹೇಳ್ತಾರೆ.
ಬೇರೆ ಕಾರಣಗಳಂತಂದ್ರೆ ಈಗ ಬ್ಲೀಡಿಂಗ್ ರಕ್ತಸ್ರಾವ ಅಂತ ಹೇಳ್ತೀವಿ. ಈಗ ಡೆಲಿವರಿ ಟೈಮಲ್ಲಿ ರಕ್ತಸ್ರಾವ ಏನಾದರೂ ಆಯಿತು ಅಂತಂದರೆ ಅದು ಆ್ಯಕ್ಚುಲಿ ಅದನ್ನು ಒಂದು ಇದಕ್ಕೆ ತಾಯಿಯ ಮರಣಕ್ಕೆ ಅದೊಂದು ಕಾರಣ ಅಂತ ಹೇಳ್ತೀವಿ.
ಯಾವ ಥರ ಸರ್ ರಕ್ತಸ್ರಾವ ಅಂದರೆ ಯಾವ ಸಂದರ್ಭದಲ್ಲಿ?
ರಕ್ತಸ್ರಾವ ಸಂದರ್ಭದಲ್ಲಿ ಅಂತಂದರೆ ಈಗ ಹೆರಿಗೆ ಟೈಮಲ್ಲಿ, ಈಗ ಇನ್ನೂ ಹೆರಿಗೆ ಆಗೋಕ್ಕಿಂತ ಮುಂಚೆನೂ ಆಗ್ಬೋದು, ಹೆರಿಗೆ ಟೈಮ್ ಮಗು ಡೆಲಿವರಿ ಆದ್ಮೇಲೂ ಆಗ್ಬೋದು, ಆಮೇಲೆ ಎಲ್ಲ ಮುಗ್ದಾದ್ಮೇಲೆ, ಈಗ ಎಲ್ಲ ಡೆಲಿವರಿ ಆಗಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಆದ್ಮೇಲೂ ನಾವು ಇದು ಆ್ಯಕ್ಚುಲಿ ಇದನ್ನು ನಾವು ಫಸ್ಟ್ 24 ಗಂಟೆ ಡೆಲಿವರಿ ಆದಮೇಲೆ ಅಂತ ಒಂದು ಪ್ರೈಮರಿ ಇದು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಆಮೇಲೆ 24 ಗಂಟೆ ಆದಮೇಲೆಯಿಂದ 6 ತನಕ ಏನಾದರೂ ಆಯಿತು ಅಂದರೆ ಅದಕ್ಕೆ ಸೆಕೆಂಡರಿ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಒಟ್ಟು ಅಲ್ಲಿ ತನಕನೂ ಯಾವಾಗಾದ್ರೂ ರಕ್ತಸ್ರಾವ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಮೇನ್ ಏನಂತಂದರೆ ಪ್ರಾಬ್ಲಮ್, ಈಗ ಬೇಗ ಈಗ ನೋವು ತುಂಬ ದಿನದಿಂದ ನೋವು ಬರ್ತಾ ಇರುತ್ತೆ, ಒಂದು ದಿನ, 2 ದಿನ, 3 ದಿನ ಹಾಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವು ಆಗೋದು, ಬೆನ್ನೋವು ಇದೆಲ್ಲ ಇರುತ್ತೆ. ಇದೆಲ್ಲ ಇದ್ದರೂ ಮನೆಯಲ್ಲಿ ಒಂಥರ ಇರಲಿ ಬಿಡು ನೋಡೋಣ, ಇನ್ನೂ ಟೈಮ್ ಇದೆ, ಕಾಯೋಣ ಆ ಥರ ಒಂದು ಬಿಟ್ಟು ಏನಾಗುತ್ತೆ ಅದು ಆ ಗರ್ಭಾಶಯ, ಅದು ಡೆಲಿವರಿ ಟೈಮಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅದು ತುಂಬಾ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವ ಆಗಿ ಅದು ಒಂದು ಇದು ತುಂಬಾ ರಿಸ್ಕ್ ಅದು ಆ್ಯಕ್ಚುಲಿ ಆ ಥರ ಏನಾದರೂ ಆಯಿತು ಅಂತಂದರೆ. ಹಾಗಾಗಿ ಎಲ್ಲ ಗರ್ಭಿಣಿಯರು ಆದಷ್ಟು ಬೇಗ ಆಸ್ಪತ್ರೆಗೆ ಬರಬೇಕು. ಸ್ವಲ್ಪನೇ ನೋವೇನಾದರೂ ಅನ್ನಿಸ್ತು ಅಂತಂದರೆ ಅವ್ರು ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ನಾವು ಏನು ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ಅದೆಲ್ಲ ನೋಡಿ ನಾವೆಲ್ಲ ಇವ್ಯಾಲ್ಯುವೇಷನ್ ಮಾಡಿ ಅವರಿಗೆ ನಾರ್ಮಲ್ ಡೆಲಿವರಿ ಯಾವಾಗ ಏನು ಯಾವಾಗ ಏನು ಟ್ರೀಟ್ಮೆಂಟ್ ಕೊಡಬೇಕು, ಯಾವಾಗ ಮದ್ದು ಹಾಕಬೇಕು ಅದೆಲ್ಲ ಮಾಡಿ ನಾವು ಅವ್ರಿಗೆ ಡೆಲಿವರಿ ಮಾಡಿಸ್ತೀವಿ.
ಅಂದರೆ ರಕ್ತಸ್ರಾವ ಆಗದ ರೀತಿಯಲ್ಲಿ
ನಾವು ನೋಡ್ಕೊಡ್ತೀವಿ.
ಮತ್ತೆ ಡಾಕ್ಟರ್ ಬೇರೆ ಕಾರಣಗಳ ಬಗ್ಗೆ?
ಬೇರೆ ಕಾರಣಗಳು ಅಂತಂದರೆ ಈಗ ನೆಕ್ಸ್ಟ್ ಸೋಂಕು, ಈಗ ಇನ್ಫೆಕ್ಷನ್ಸ್ ಯಾವಾಗಾದರೂ ಈಗೇನಾದರೂ ಜ್ವರ ಅಥವಾ ಏನಾದರೂ ವಾಸನೆ ಥರ ಏನಾದರೂ ಡಿಸ್ಚಾರ್ಜ್ ಏನಾದರೂ ಹೋಗೋದು ಈ ಥರ ಏನಾದರೂ ಡೆಲಿವರಿ ಆದಮೇಲೆ ಅವೆಲ್ಲ ಆಗೋದ್ರಿಂದ ನಾವು ಅದನ್ನು ಒಂದು ಕಾರಣ ಅಂತ ಹೇಳ್ತೀವಿ.
ಈ ಥರ ಆದ್ರೂ
ತಾಯಿ ಮರಣ ಹೊಂದಬಹುದು.
ಯಾವ ರೀತಿ ಡಾಕ್ಟರ್, ಅದಕ್ಕೆ ಏನಕ್ಕೋಸ್ಕರ ಈ ಸೋಂಕು?
ಏನಕ್ಕೋಸ್ಕರ ಅಂತಂದ್ರೆ ಈಗ ಸೋಂಕು ಈಗ ಮನೆಯಲ್ಲಿ ಡೆಲಿವರಿ ಆಗುತ್ತೆ ಅಥವಾ ಆಸ್ಪತ್ರೆಯಲ್ಲಿ ಡೆಲಿವರಿ ಆದ್ರೂ ನಾವು ಮಿನಿಮಮ್ ಒಂದು 2-3 ದಿನ ಅಬ್ಸರ್ವೇಷನ್ ಇರ್ಬೇಕಂತ ಹೇಳ್ತೀವಿ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಬೇಗನೆ ಡಿಸ್ಚಾರ್ಜ್ ತಗೊಂಡು ಮನೆಗೆ ಹೋಗ್ತಾರೆ. ಆವಾಗ ಅವ್ರಿಗೇನಾದ್ರೂ ಅಲ್ಲಿ ಇನ್ಫೆಕ್ಷನ್ ಏನಾದ್ರೂ ಆಯ್ತು, ಸ್ಟಿಚ್ ಎಲ್ಲ ಹಾಕಿ ಅದು ಸರಿಯಾಗಿ ಎಲ್ಲ ಕೇರ್ ತಗೊಳ್ಳಿಲ್ಲ, ಇನ್ಫೆಕ್ಷನ್ ಆಯ್ತು, ಅಥವಾ ನಾವು ಆಂಟಿಬಯೋಟಿಕ್ಸ್ ಅಂತ ಕೊಟ್ಟಿರ್ತೀವಿ ಡೆಲಿವರಿ ಆದ್ಮೇಲೆ ಅದು ತಗೊಳ್ಬೇಕಾಗಿರೋ ಟ್ಯಾಬ್ಲೆಟ್ ಅದು ತಗೊಳ್ಳಿಲ್ಲ ಸರಿಯಾಗಿ ಅಂತಂದ್ರೆ ಅದು ಈ ತರ ಇನ್ಫೆಕ್ಷನ್ ಆಗಿ ಜ್ವರ ಬರಬಹುದು, ಏನಾದ್ರೂ ಇನ್ನೇನಾದ್ರೂ ಬೇರೆ ಇನ್ಫೆಕ್ಷನ್ ಆಗಿ ಇದು ಮತ್ತೆ ಡಾಕ್ಟರ್ ಹತ್ರ ಅವ್ರು ಹೋಗ್ಲಿಲ್ಲ ಅಂತಂದ್ರೆ ಮಾತ್ರ ಇದು ಬಹಳ ರಿಸ್ಕ್ ಅಷ್ಟೇ. ಇಲ್ಲ ಸ್ವಲ್ಪ ಬಂತು ಡಾಕ್ಟರ್ ಹತ್ರ ಹೋದ್ರು ಅಂತಂದ್ರೆ ಅದು ಇನ್ಫೆಕ್ಷನ್ ಟ್ರೀಟ್ ಮಾಡಬಹುದು, ಆ ಸೋಂಕನ್ನ ನಾವು ಟ್ರೀಟ್ಮೆಂಟ್ ಕೊಡಬಹುದು.
ಅಂದ್ರೆ ಸೋಂಕು ಈ ರೀತಿಯಾಗಿ ಬರೋದು,
ಈ ರೀತಿಯಿಂದ ಡೆಲಿವರಿಯಿಂದಾಗಿ ಬರೋದು ಸೋಂಕು.
ಡೆಲಿವರಿಗಿಂತ ಮುಂಚೆ ಯಾವುದೇ ರೀತಿ ಸೋಂಕು ಬರಲ್ಲ ಅಂತ
ಬರಬಹುದು. ಈಗ ಯಾವುದೇ ಇನ್ಫೆಕ್ಷನ್, ಈಗ ಕೆಮ್ಮ ಇರಲಿ, ಶೀತ ಇರಲಿ, ಹೊಟ್ಟೆ ನೋವು ಇರಲಿ, ಈಗ ಡಿಸೆಂಟ್ರಿ ಇರಲಿ, ಯಾವುದೇ ಈಗ ಏನೇ ಒಂದು ಬಂತು ಅಂತಂದ್ರೂ ಅದು ಈಗ H1N1 ಬಗ್ಗೆ ಗೊತ್ತಿದೆ ಸುಮಾರು ಜನರಿಗೆ, ಮಲೇರಿಯಾ ಆಗಲಿ, ಸೊ ಈ ಥರ ಏನೇ ಬಂತು, ಟೈಫಾಯ್ಡ್ ಇವೆಲ್ಲ ಏನೇ ಬಂದ್ರೂ ಇದೊಂಥರ ಇದನ್ನು ಇನ್ಫೆಕ್ಷನ್, ಇದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಆಮೇಲೆ ಡೆಲಿವರಿಯಲ್ಲಿ ಇನ್ನೂ ರಿಸ್ಕ್ ಜಾಸ್ತಿ ಆಗುತ್ತೆ.
ಈ ರೀತಿಯಾಗಿ ನೆಕ್ಸ್ಟ್ ಕಾರಣ ಡಾಕ್ಟರ್?
ನೆಕ್ಸ್ಟ್ ಕಾರಣ ಇನ್ನು ಡೆಲಿವರಿ ಈಗ ಮನೆಯಲ್ಲಿ ಮಾಡಿದ್ರು, ಆಮೇಲೆ ಅದನ್ನೆಲ್ಲ ಸರಿಯಾಗಿ ಈಗ ಟ್ರೈನ್ಡ್ ಬರ್ತ್ ಅಟೆಂಡೆಂಟ್ಸ್ ಅಂತ ಹೇಳ್ತೀವಿ, ಅವರೆಲ್ಲ ಸರಿಯಾಗಿ ಕೇರ್ ತಗೊಳ್ಬೇಕು ಅದನ್ನು. ಈಗ ಈಗ ನಮ್ಮ ಭಾರತದಲ್ಲಿ ಎಲ್ಲ ಡೆಲಿವರೀಸೂ ನಾವು ಇದರಲ್ಲಿ ಆಸ್ಪತ್ರೆಯಲ್ಲಿ ಆಗಲ್ಲ, ಸೊ ಒಂದಿಷ್ಟೆಲ್ಲ ಮನೆಯಲ್ಲೆಲ್ಲ ಡೆಲಿವರಿ ಮಾಡ್ಕೊಳ್ತಾರೆ.
ಯಾಕೆ ಡಾಕ್ಟ್ರೆ?
ಯಾಕಂದ್ರೆ ಇದೇ ಮೇನ್, ಅವರಿಗೆ ಎಜುಕೇಶನ್ ಇಲ್ಲದೆ ಇರ್ಬೋದು ಅಥವಾ ಇನ್ನೇನಾದರೂ ಅವ್ರಿಗೆ ಮೇನ್ ಏನಂತಂದ್ರೆ ಇದು ಫೈನಾನ್ಷಿಯಲ್ ಅಂತ ಹೇಳ್ತೀವಿ. ಈಗ ಅದೇ ಹೇಳದಲ್ಲ, ಈಗ ಆಸ್ಪತ್ರೆಗೆ ಮುಂಚೆ ಆಸ್ಪತ್ರೆಗೆ ಹೋದ್ರೆ ಅವರು ಸಿಜರಿನ್ ಮಾಡ್ತಾರನ್ನೋ ಒಂದು ತಪ್ಪು ಕಲ್ಪನೆ ಜನರಲ್ಲಿ. ಸೊ ಹಾಗಾಗಿ ಅವರು ಕಾಯ್ತಾರೆ, ಅದು ಮನೆಯಲ್ಲಿ ನೋವು ಜಾಸ್ತಿ ಆದ್ಮೇಲೆ ಆಸ್ಪತ್ರೆಗೆ ಬರೋದು. ಅದು ಡೆಲಿವರಿ ಮನೆಯಲ್ಲಾದ್ರೂ ಆಗ್ಬೋದು, ಇಲ್ಲ ದಾರಿಯಲ್ಲಿ ಸುಮಾರು ಸಾರಿ ರಸ್ತೆಯಲ್ಲೇ ಡೆಲಿವರಿ ಆಗುತ್ತೆ, ಅವ್ರು ಆಟೋಲ್ಲಿ ಬರಬೇಕಾದಾಗ, ಇಲ್ಲ ಆಂಬ್ಯುಲೆನ್ಸ್ ಎಲ್ಲ ಆಗುತ್ತೆ. ಈ ತರ ಎಲ್ಲ ಡೆಲಿವರಿ ಆಗಿ ಅವರಿಗೆಲ್ಲ ಇದು ಪ್ರಾಬ್ಲಮ್ ಆಗುತ್ತೆ, ಬ್ಲೀಡಿಂಗ್ ಎಲ್ಲ ಹೆಚ್ಚು ಕಡಿಮೆ ಆಗಿ ಎಲ್ಲ ತಾಯಿಗೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ.
ಇದು ಎಷ್ಟು ಸಮಂಜಸ ಅಂತೀರ ಡಾಕ್ಟ್ರೆ? ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥದ್ದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದು
ಮನೆಯಲ್ಲಿ ಈಗಿನ ಕಾಲದಲ್ಲಿ ಮಾಡಲೇಬಾರ್ದು. ಯಾಕೆಂದರೆ ಇಷ್ಟೊಂದು ನಮ್ಮದು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಸರ್ಕಾರ ಇಷ್ಟೊಂದೆಲ್ಲ ಕೇರ್ ತಗೊಂಡು ಆಂಬ್ಯುಲೆನ್ಸ್ ಎಲ್ಲ ಪ್ರೊವೈಡ್ ಮಾಡಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಮಾಡಿ, ಇದೆಲ್ಲ ಇದೊಂದು ಬರ್ತ್ ರಿಜಿಸ್ಟ್ರಿ ಎಲ್ಲ ಮಾಡಿ, ಇವಾಗ ಯಾವುದೇ ಫಸ್ಟ್ ಮಹಿಳೆ ಗರ್ಭಿಣಿ ಆದ ತಕ್ಷಣ ಅದಕ್ಕೆ ತಾಯಿ ಕಾರ್ಡ್ ಅಂತ ಮಾಡಿ ಕೊಡ್ತಾರೆ. ಇಷ್ಟೊಂದೆಲ್ಲ ಸೌಲಭ್ಯಗಳನ್ನೆಲ್ಲ ಮಾಡಿ, ಅದೆಲ್ಲ ಜನನಿ ಸುರಕ್ಷಾ ಯೋಜನಾ ಮತ್ತೆ ಪ್ರಧಾನಮಂತ್ರಿ ಮಾತೃತ್ವ ಅಭಿಯಾನ ಅಂತ ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಅದರ ಸಲುವಾಗಿನೇ ಮಾಡಿದ್ದಾರೆ. ಈ ತರ ಡೆತ್ ಆಗಬಾರ್ದು, ಯಾಕಂದ್ರೆ ಪ್ರೆಗ್ನೆನ್ಸಿ ಅದೊಂದು ಒಂದು ಸಾಮಾನ್ಯವಾಗಿ ನಾರ್ಮಲ್ ಆಗಿ ಆಗೋ ಒಂದು ಫೆನೋಮೆನನ್ ಅಂತ ಹೇಳ್ತೀವಿ. ಸೊ ಅದ್ರ ಸಲುವಾಗಿ ಇದರಿಂದ ಏನೂ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಇಷ್ಟೊಂದೆಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ, ಆದರೂ ಅದನ್ನ ಜನರೆಲ್ಲ ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಅದು ಒಂದು ತುಂಬಾ
ಇದು ಗರ್ಭಾವತಿ ಸ್ತ್ರೀಯರಲ್ಲಾಯ್ತು ಡಾಕ್ಟ್ರೆ, ನಂತರ ಗರ್ಭಿಣಿ ಆದ ನಂತರವಾಗಿ, ನಂತರ ಮಗು ಆದ ನಂತರವಾಗಿ ಸಾಯ್ತಾರೆ ಅಂತ ಹೇಳ್ತಾರೆ, ಅದು ಯಾಕೆ ಕಾರಣಗಳ ಬಗ್ಗೆ?
ಮಗು ಆದ್ಮೇಲೆ ಅಂತಂದ್ರೆ ಅದೇ
42 ದಿನಗಳಲ್ಲಿ.
ಹೌದು, ಅದು ಏನಂತಂದ್ರೆ ಈಗ ಗರ್ಭಾಶಯ ಮತ್ತೆ ಮುಂದೆ
ಒಂದು ಕರೆ ಇದೆ ಅಂತ. ಹಲೋ
ಸರ್, ನಮಸ್ತೆ ಸರ್.
ತಮ್ಮ ಹೆಸರು?
ನಾವು ಚಿಂಗಿಲ್ಲ ಗುರಣ್ಣ ಅಂತ ಸರ್, ಈ ಕರೆ ಮಾಡಿದೇವಲ್ರಿ.
ಹ್ಞೂ, ಹೇಳ್ರಿ
ಸರ್. ಈ ಸರ್ ಹೇಳ್ತಿದ್ರಲ್ರಿ, ಹಳ್ಳಿಯಲ್ಲಿ ಜನ ದವಾಖಾನೆ ಅಂದ್ರಿ, ಈಗ ನೋಡಿ ಸರ್ ಈ ಪರ್ಸೆಂಟೇಜ್ ಬಹಳ ಕಡಿಮೆ ಆಗಿದ್ರಿ ಈ ತಾಯಿಯ ಮಾನ ಅನ್ನೋದು.
ಅದನ್ನ ಹೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಇವ್ರೆ
ಎಲ್ಲೋ ಆಸ್ಪತ್ರೆಯಲ್ಲಿ ಹೋಗ್ತಿರ ಬಂದ್ರಿ ಸರ್.
ಹಲೋ.
ಹಾ ಸರ್, ಹೇಳ್ರಿ. ಎಲ್ಲರ ಸರ್ ಹಳ್ಳಿ ಸರ್ ಈಗ ಆಸ್ಪತ್ರೆಗೆ ಹೋಗ್ಬೇಕಂತಾರೆ ಸರ್, ಯಾರೋ ಇಲ್ಲಿ ಮನೆಯಲ್ಲಿ ಮಾಡ್ಬಾರ್ದು ಅಂತ ಹೊಟ್ಟೆ ಮಾಡಲ್ಲ ಸರ್.
ಕೆಲವೊಂದು ಹಳ್ಳಿಯಲ್ಲಿ ಈಗಲೂ ಇದೆ ರೀ.
ಅಂದ್ರೆ ಸರ್ ಈ ಪರ್ಸೆಂಟೇಜ್ ಕಡಿಮೆ ಇದೆ ಸರ್.
ಪರ್ಸೆಂಟೇಜ್
ಕಡಿಮೆ ಇದೆ ಆದ್ರೂ
ಆಗ್ತಾ ಇದೆ ಅಂತ ಹೇಳ್ತಾ ಇರೋದು.
ಹಾ ಸರ್, ಬಹಳ ಕಡಿಮೆ ಆಗೈತ್ರಿ ಸರ್ ಮೊದಲಿಗಿಂತ.
ಒಳ್ಳೇದು ಗುರಣ್ಣ ಅವ್ರೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಡಾಕ್ಟ್ರೆ, ಮಗು ಆದ ನಂತರ 42 ದಿನದಲ್ಲಿ ಆಗ್ತಕ್ಕಂಥ
ಅದು ಆಗ್ತಕ್ಕಂಥದ್ದು ಅದೇ ನಾನು ಈಗ ಈಗ ಏನಾದರೂ ಗರ್ಭಾಶಯ ಈಗ ಅದು ಫಸ್ಟ್ ನಾರ್ಮಲ್ ಸೈಜ್ ಎಷ್ಟಿರುತ್ತೆ ಅಷ್ಟು ಆಗೋದು, ಅದೊಂದು ಟೈಮ್ ಅದರದ್ದು. ಆ ಟೈಮಲ್ಲಿ ಈಗ ಇನ್ಫೆಕ್ಷನ್ ಏನಾದರೂ ಆಯಿತು, ಆಮೇಲೆ ಈಗೆಲ್ಲ ಈಗ ಕಸ ಅದೇನು ಪ್ಲಾಸೆಂಟ ಅಂತ ಹೇಳ್ತೀವಿ ಅದೆಲ್ಲ ತೆಗೆದಿರ್ತಾರೆ. ಆದರೂ ಕೆಲವೊಮ್ಮೆ ಏನಾಗುತ್ತೆ, ಅದು ಸ್ಟಿಚ್ ಮಾಡಿದಾಗ ಅದೆಲ್ಲ ಇನ್ಫೆಕ್ಷನ್ ಆಗಿ ಕೆಲವೊಮ್ಮೆ ಅವ್ರಿಗೆ ಬ್ಲೀಡಿಂಗ್ ಎಲ್ಲ ಆಗ್ಬೋದು. ಅದು ಏನಾದರೂ ಗರ್ಭಾಶಯ ಸರಿಯಾಗಿ ಇದು ಆಗಲಿಲ್ಲ, ಗಟ್ಟಿ ಆಗಬೇಕು ಪೂರ್ತಿ. ಮುಂಚೆದ್ದು ಮೊದಲು ಪ್ರೆಗ್ನೆನ್ಸಿಗಿಂತ ಮುಂಚೆ ಹೇಗಿರುತ್ತೆ ಆ ಸ್ಟೇಟಲ್ಲಿ ಅದು ಬರಬೇಕು. ಅದು ಬರಲಿಲ್ಲ ಅಂತಂದರೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ,
ಅವಾಗ ತಾಯಿ ಮರಣ ಹೊಂದಬಹುದು ಅಂತ ಹೇಳ್ತೀರ?
ಹೌದು, ಅದು ಒಂದು ಅದೊಂದು ಕಾರಣ ಅಂತ ಹೇಳ್ತೀನಿ. ಆದರೂ ಅದರದ್ದು ರಿಸ್ಕ್ ಎಲ್ಲ ತುಂಬಾನೇ ಕಮ್ಮಿ, ಆದರೂ ಅದೊಂದು.
ಎಷ್ಟು ಪರ್ಸೆಂಟೇಜು ಅಂತೀರ ಡಾಕ್ಟ್ರೆ?
ಅದು ತುಂಬಾ ಕಮ್ಮಿ, ಒಂದು ಒಬ್ಬರು ಅಥವಾ ಇಬ್ಬರಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ಬಹುದು ಅಷ್ಟರಲ್ಲಿ ಮರಣ ಹೊಂದೋದು ಅದು ಮತ್ತೆ ತುಂಬಾನೇ ಕಮ್ಮಿ.
ಈಗ ಒಂದು ಸೆನ್ಸೆಕ್ಸ್ ಅಂತಂದ್ರೆ ಎಷ್ಟು ಮರಣಗಳು ಹೊಂದುತ್ತಾ ಇದ್ದಾರೆ ಅಂತ ಹೇಳ್ತೀರಾ ಡಾಕ್ಟರ್?
ಇವಾಗ ಆಕ್ಚುಲಿ ಈಗ ನಮ್ಮ ರಾಜ್ಯದಲ್ಲಿ ಈಗ 2019
ಅಂಕಿಅಂಶ
ಎಷ್ಟಾಗಿದೆ ಅಂತಂದ್ರೆ ಬರೀ 62 ಗರ್ಭಿಣಿ ಮಹಿಳೆಯರು ಮರಣ ಹೊಂದಿದ್ದಾರೆ ಪ್ರತಿ 100,00,000 ಗರ್ಭಿಣಿಯರೊಂದಿಗೆ ಕಂಪೇರ್ ಮಾಡಿದ್ರೆ. ಇದಕ್ಕೆ ನಾವು ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಷ್ಯೂ ಅಂತ ಹೇಳ್ತೀವಿ. ಸೊ ಬರೀ 62, ಮುಂಚೆ ಆಕ್ಚುಲಿ 2014 143 ಇತ್ತು ಪ್ರತಿ 100,00,000 ಮಹಿಳೆಯರಲ್ಲಿ. ಈಗ 2019 ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಅದು ಬರೀ 62ಕ್ಕೆ ಕಮ್ಮಿ ಆಗಿದೆ, ಕಡಿಮೆ ಆಗಿದೆ. ಆದ್ರೆ ಈಗ ಈಗ 1990 ಎಲ್ಲ ನೋಡಿದ್ರೆ ಅವಾಗೆಲ್ಲ ನಮ್ಮ ಭಾರತ ದೇಶದಲ್ಲಿ ಪೂರ್ತಿ ಸ್ಟಾಟಿಸ್ಟಿಕ್ಸ್ ಎಲ್ಲ ನಾವು ಅಂಕಿಅಂಶ ನೋಡಿದ್ರೆ ಅದು 300,000 ಆಗ್ತಾ ಇತ್ತು ಪ್ರತಿ ವರ್ಷಕ್ಕೆ. ಟೋಟಲ್ 300,000 ಗರ್ಭಿಣಿಯರು ಜೀವ ಸಾಯ್ತಿದ್ರು. ಆಮೇಲೆ 830 ಜನ ಇಡೀ ವಿಶ್ವದಲ್ಲೇ ಪ್ರತಿದಿನ ಸಾಯ್ತಾ ಇದ್ರು. ಈಗ್ಲೂ ಅಷ್ಟಿದೆ, ಹೆಚ್ಚು ಕಮ್ಮಿ, ಯಾಕಂದ್ರೆ ಇನ್ನು ಬೇರೆ ಆಫ್ರಿಕಾದಲ್ಲೆಲ್ಲ ಇನ್ನೂ ಅಷ್ಟೊಂದು ಸೌಲಭ್ಯಗಳಿಲ್ಲ. ಆದ್ರೆ ನಮ್ಮ ಭಾರತದಲ್ಲಿ ಅಷ್ಟಕ್ಕೂ ನಮ್ಮ ಕರ್ನಾಟಕದಲ್ಲಿ ಇದು 62 ಅಂತ ಏನಿದು ಇದೆ, ಇದು ಇದು ಟಾಪ್ 10 ಅಲ್ಲಿ ಬಂದಿದೆ ಈಗ, ಕಡಿಮೆ ಆಗಿರೋ ಇದರಲ್ಲಿ.
ಮತ್ತೆ ಇಷ್ಟೆಲ್ಲ ಹೇಳಿದ್ರು ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರಲ್ಲಿ ನಂತರವಾಗ ಮುಂಜಾಗ್ರತೆ ಕ್ರಮಗಳು ಏನು ಹೇಳ್ತೀರಾ ವೈದ್ಯರಾಗಿ?
ಮುಂಜಾಗ್ರತೆ ಕ್ರಮಗಳಂತಂದ್ರೆ ಫಸ್ಟ್ ಈಗ ನಾವು ಯಾವುದೇ ಒಂದು ಏನಾದರೂ ನಾವು ತಡೆಗಟ್ಟಬೇಕು ಅಂತಂದ್ರೆ ಅದರ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸೋದು, ಅಂದ್ರೆ ಫಸ್ಟ್ ಅವರಿಗೆ ಎಜುಕೇಶನ್ ಈಗ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಕು. ಈಗ ಅದರಿಂದ ಏನಾಗುತ್ತೆ, ಈಗ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಏನೇನು ಚೇಂಜಸ್ ಆಗುತ್ತೆ, ಏನೇನು ಅವರು ಆಹಾರದಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಎಷ್ಟು ಸರಿ ಅವರೆಲ್ಲ ಆಸ್ಪತ್ರೆಗೆ ಹೋಗಬೇಕು, ಯಾವಾಗ ಯಾವಾಗ ಹೋಗಬೇಕು, ಏನೇನು ಟೆಸ್ಟ್ ಎಲ್ಲ ಮಾಡ್ಕೋಬೇಕು, ಆಮೇಲೆ ಇದೆಲ್ಲ ನಾವು ಅವರಿಗೆ ಸಲಹೆ ಕೊಡಬೇಕು. ಇದ್ರ ಜೊತೆಗೆ ಅವರು ಯಜಮಾನರಿಗೆ ಅವರಿಗೂ ಹೇಳಬೇಕು, ಮತ್ತು ಮನೆಯಲ್ಲಿ ಅತ್ತೆ ತಾಯಿ ಇವರಿಗೂ ನಾವು ಎಜುಕೇಷನ್ ಕೊಡೋದು ತುಂಬ ಇಂಪಾರ್ಟೆಂಟ್.
ಈ ರೀತಿಯಾದ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಂತ
ವಹಿಸಬೇಕು.
ಆರೋಗ್ಯ ಇಲಾಖೆಯವರು ಏನೇನು ಇವರಿಗೆ ಈ ಸಾವನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಿದ್ದಾರೆ ಅಂತ ಹೇಳ್ತೀರಾ ಡಾಕ್ಟರ್?
ಆರೋಗ್ಯ ಇಲಾಖೆಯವರು ಅದೇ ಈಗ ಫಸ್ಟ್ ಏನು ಹೇಳ್ತಾರೆ ಅಂತಂದರೆ, ಈಗ ಫಸ್ಟ್ ಏನೇ ಪ್ರಾಬ್ಲಮ್ ಇರಲಿ ಆದಷ್ಟು ಬೇಗನೆ ಅವರು ಎಲ್ಲಿ ನಿಯರೆಸ್ಟ್ ಹಾಸ್ಪಿಟಲಿಗೆ ಹೋಗಬೇಕು. ಅವ್ರು ಎಲ್ಲೇ ಯಾವುದೇ ರಿಮೋಟ್ ಏರಿಯಾದಲ್ಲಿ ಎಷ್ಟೇ ದೂರದ ಹಳ್ಳಿಯಲ್ಲಿದ್ದರೂ ಕೂಡ ಅವ್ರಿಗೆ ಎಲ್ಲ ಸಬ್ ಸೆಂಟರ್ಗಳದೆಲ್ಲ ಸೌಲಭ್ಯಗಳನ್ನೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಅದಕ್ಕೆಲ್ಲ ಅಲ್ಲಿ ಹೋಗಿ ತಕ್ಷಣ ಅವರು ಅಲ್ಲಿ ತೋರಿಸ್ಕೊಳ್ಬೇಕು. ಅಲ್ಲಿ ವೈದ್ಯರು ಅಲ್ಲಿ ಇರುವಂಥ ವೈದ್ಯರು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ತೋರಿಸ್ಕೊಂಡು ಮತ್ತೆ ಅವರು ಮುಂದಿಂದ ಏನು ಮಾಡಬೇಕು ಅಂತ ಅವರು ತೀರ್ಮಾನ ತಗೊಳ್ತಾರೆ.
ಅವರು ಹೇಳಿದ ರೀತಿಯಲ್ಲೇ ಮಾಡಬೇಕು. ಈಗ ದೂರ ಇದ್ರೆ ದೂರದಿಂದ ಬರಬಾರ್ದು ಅಂತ ನೀವು ಹೇಳ್ತೀರಾ?
ಅದ್ರ ಸಲುವಾಗಿ ದೂರದಿಂದ ಅಂದ್ರೆ ಈಗ ಏನು ಮಾಡೋಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ಅವಾಗಂತೂ ಎಲ್ಲಿದ್ರೂ ಅದು ಆಗುತ್ತೆ ಡೆಲಿವರಿ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಆದರೆ ಇವ್ರಿಗೆ ಜನರಲ್ಲಿ ಈಗ ಗರ್ಭಿಣಿಯರಲ್ಲಿ ಏನು ನಾವು ಎಜುಕೇಷನ್ ಕೊಡಬೇಕು ಅಂತಂದರೆ, ಈಗ ಡೆಲಿವರಿ ಡೇಟ್ ಅಂತ ಕೊಟ್ಟಿರ್ತೀವಿ ಎಲ್ಲ ಗರ್ಭಿಣಿಯರು, ಅದು ಡೆಲಿವರಿ ಡೇಟ್ ಏನಿದೆ ಅಂತ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಬೇಕು. ಅದನ್ನು ಅವ್ರು ನೆನಪಿಟ್ಕೋಬೇಕು. ಈಗ ಡೆಲಿವರಿ ಡೇಟ್ಗಿಂತ ಮುಂಚೆನೆ ಅವರು ಹೋಗಬೇಕು. ಈಗ ಸಾಮಾನ್ಯವಾಗಿ ಈಗ ಫಸ್ಟ್ ಒಂದು 7 ತಿಂಗಳ ತನಕ ಅವರು ತಿಂಗಳಿಗೆ ಒಂದು ಸಾರಿ ಚೆಕಪ್ಪಿಗೆ ಹೋಗಬೇಕು. ಅದಾದಮೇಲೆ ಈಗ 8-8.5 ತಿಂಗಳ ತನಕ 15 ದಿನಕ್ಕೊಮ್ಮೆ ತೋರಿಸ್ಕೊಳ್ಬೇಕು. ಆಮೇಲೆ ಲಾಸ್ಟ್ ಇನ್ನೇನು 3-4 ವಾರ ಇರುತ್ತೆ, ಅದರಲ್ಲಿ ಆಲ್ಮೋಸ್ಟ್ ಪ್ರತಿ ವಾರಕ್ಕೊಂದ್ಸರಿ ಅವ್ರು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು. ಯಾಕಂದರೆ ಆ ಟೈಮಲ್ಲಿ ಏನೇ ಚೇಂಜಸ್ ಇದ್ರೂ ಅದನ್ನು ಇಮ್ಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ನಾವು ಕಂಟ್ರೋಲಲ್ಲಿ ತರ್ಬೋದು. ಅದು ಯಾವುದೇ ಪ್ರಾಬ್ಲಮ್ ಇರಲಿ, ಅದು ರಕ್ತ ಕಡಿಮೆ ಇರಲಿ, ಬಿ ಪಿ ಇರಲಿ, ಅದೆಲ್ಲ ನಾವು ಮುಂಜಾಗ್ರತೆಯಾಗಿ ನಾವೆಲ್ಲ ಅವರಿಗೆಲ್ಲ ಎಜುಕೇಷನ್ ಕೊಟ್ಟು ಕೌನ್ಸಿಲಿಂಗ್ ಎಲ್ಲ ಮಾಡಿ ಅದನ್ನೆಲ್ಲ ಬ್ಲಡ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ನಾವು ಡೆಲಿವರಿಗೆಲ್ಲ ಅವ್ರಿಗೆ ಅನುಕೂಲ ಮಾಡ್ಬೋದು. ಹಾಗಾಗಿ ಇಷ್ಟು ಅವರು ಇಷ್ಟು ವಿಸಿಟ್ಸ್ ಅಂತ ಅಷ್ಟು ಬರಬೇಕು. ಅವ್ರು ಪ್ರತಿ ತಿಂಗಳಿಗೆ ಒಂದ್ಸರಿ ತೋರಿಸ್ಲೇಬೇಕು 7 ತಿಂಗಳ ತನಕ ಆದರೂ. ಅದಾದ್ಮೇಲೆ ಮಾತ್ರ ನಾವು ಅವ್ರು ಕಮ್ಮಿ ಇದ್ರಲ್ಲಿ 15 ದಿನಕ್ಕೆ ಒಂದ್ಸರಿ ಅವ್ರು ಮಾಡಿಸ್ಕೋಬೇಕು ವಿತ್ ಬ್ಲಡ್ ಟೆಸ್ಟ್.
ಈ ಬಿಎಲ್ಡಿಯಲ್ಲಿ ಸರ್ ಯಾವ್ಯಾವ ಇದಕ್ಕೆ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರೆ,
ಬಿಎಲ್ಡಿಯಲ್ಲಿ ಇದಕ್ಕೆಲ್ಲ ಈಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂದ್ರೆ ನಮ್ಗೆ ತಮ್ಮ ಹತ್ರ ಎಲ್ಲ ICU ಕೇರ್ ಇದೆ, ಆಮೇಲೆ ಬ್ಲಡ್ ಬ್ಯಾಂಕ್ ಇದೆ. ಸೊ ನಾವು ಪ್ರತಿದಿನ ಡೈಲಿ OPD ಇರುತ್ತೆ, ನಾವು ದಿನಾಲೂ ನಾವು ಪೇಷಂಟ್ ಎಲ್ಲ ನೋಡಿ ಅವ್ರಿಗೆ ಏನಾದರೂ ಹೈ ರಿಸ್ಕ್ ಅಂತ ಇದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕ್ಲಿನಿಕು ಓಪನ್ ಮಾಡ್ತಾ ಇದೀವಿ ನಾಳೆ ಈಗ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಂದ್ರೆ ಈಗ ಇದು ಯಾರಿಗೆ ಇದು BP ಇರಲಿ, ಶುಗರ್ ಇರಲಿ, ಥೈರಾಯ್ಡ್ ಇನ್ನೇನೋ ಸಮಸ್ಯೆ, ಇವು ಯಾವುದು ರಿಸ್ಕ್ ಜಾಸ್ತಿ ಮಾಡುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅದನ್ನೆಲ್ಲ ನಾವು ಮಾಡೋದಕ್ಕೆ ಒಂದು ಸಪ್ರೇಟ್ ಕ್ಲಿನಿಕನ್ನೇ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಸಪ್ರೇಟಾಗಿ. ಮತ್ತು ಈಗ ನಮ್ಮ ಹತ್ರ ಇರೋದಂತಂದರೆ ಈಗ ICU ಇದೆ. ಸೊ ಇದೆಲ್ಲ ನಮ್ಮ ಹತ್ರ ಫೆಸಿಲಿಟಿ ಇದೆ, ಬ್ಲಡ್ ಬ್ಯಾಂಕು ಇದೆ. ಇದರಿಂದ ನಾವು ಅದೆಲ್ಲ ಮುಂಜಾಗ್ರತೆಯಾಗಿ ನಾವೆಲ್ಲ ಕೇರ್ ತಗೊಳ್ತೀವಿ.
ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಾರ್ವಜನಿಕ ಅಂದರೆ ಜನರಲ್ಲಿ ತಪ್ಪು ತಿಳುವಳಿಕೆ ಕಡಿಮೆ ಆಗಬೇಕು.
ಹೌದು, ಕಡಿಮೆ ಆಗಬೇಕು, ಅದೇ ಮೇನ್ ಇದು ಹೇಳಬೇಕು.
ಒಳ್ಳೆಯದು ಡಾಕ್ಟರ್, ತಾವು ಇದುವರೆಗೂ ಬಂದು ತಾಯಿಯ ಮರಣ ಈ ಕುರಿತು ಹೆಚ್ಚು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ
ಕೇಳುಗರೆ, ಇದುವರೆಗೂ BLD ಡಾಕ್ಟರ್ ಆರೋಗ್ಯ ತಂಗಳ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ತಾಯಿಯ ಮರಣ, ಗರ್ಭಾವಸ್ಥೆಯಲ್ಲಿ ತಾಯಿಯ ಮರಣ, ಈ ವಿಷಯದ ಬಗ್ಗೆ ಇದುವರೆಗೂ ಫೋನ್ ಮೂಲಕ ನೀವು ಕೇಳಿದ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮೆಲ್ಲ ಸಂದೇಹಗಳಿಗೆ ಉತ್ತರಿಸಿದವರು ತಜ್ಞ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಪೂಜಾರಿ. ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಮಹೇಶ್ HM. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ TD ಕುಲಕರ್ಣಿ ಅವರದ್ದು, ಸಹಾಯ ಅನಂತ್ ಪಾಟೀಲ್ ಮತ್ತು ವಿಜಯಕುಮಾರ್ ಗೋಲ್ಗೇರಿ ಅವರದ್ದು. ಮುಂದಿನ ವಾರ ಮತ್ತೆ BLD ಡಾಕ್ಟರ್ ಆರೋಗ್ಯ ತಂಗಳ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ.
ಈ ಕಾರ್ಯಕ್ರಮದ ಪ್ರಾಯೋಜಕರು BLDE ವಿಶ್ವವಿದ್ಯಾಲಯದ ಡಾಕ್ಟರ್ BM ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
BLDE ಆಸ್ಪತ್ರೆ 1000 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ CT ಸ್ಕ್ಯಾನ್ ಹಾಗೂ MRI ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ BM ಪಾಟೀಲ್ ಅವರ BLDE ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
ಬಿಎಲ್ಡಿ ಆಸ್ಪತ್ರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀ, ಆರೋಗ್ಯ ಭಾಗ್ಯ, ತಾಯಿ ಭಾಗ್ಯ, ಬಾಲಸಂಜೀವಿನಿ, ಇಎಸ್ಐಸಿ, ಇಸಿಎಚ್ಎಸ್ ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.
ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ.